ಏಕೆ? ಎಲ್ಲಾ ರಾಷ್ಟ್ರಗಳ ಸುವಾರ್ತೆ ಪ್ರಕಾಶಕರಿಂದ ಭೂಮಿಯ ಮೇಲೆ ಅವರು ಹೇಳುತ್ತಾರೆ, ಅನಾರೋಗ್ಯದಿಂದ ಪಕ್ಕಕ್ಕೆ ಇಡಲಾಗಿದೆ. ಸ್ವರ್ಗದಲ್ಲಿ ಅವರು ಹೇಳುತ್ತಾರೆ, ನಿಶ್ಚಲತೆಗಾಗಿ ಪಕ್ಕಕ್ಕೆ ಕರೆಯಲಾಗಿದೆ. ನಾನು ಯಾಕೆ ಈ ಕಾಯಿಲೆಯಿಂದ ಬಳಲುತ್ತಿದ್ದೇನೆ? ಕಾಯಿಲೆ ಬಂದಾಗ ಅಥವಾ ಅಪಘಾತ ಸಂಭವಿಸಿದಾಗ ಅಥವಾ ತೊಂದರೆ ಬಂದಾಗ ನಾವು ಆಗಾಗ್ಗೆ ಕೇಳುವ ಪ್ರಶ್ನೆ ಇದು. ದೇವರು ಹೇಳುತ್ತಾನೆ, ನಿಲ್ಲಿಸು ಮತ್ತು ನಾನೇ ದೇವರು ಎಂದು ತಿಳಿದುಕೊಳ್ಳಿ. ಕೀರ್ತನೆಗಳು 46:10. ನಮ್ಮ ಬಿಡುವಿಲ್ಲದ ಜೀವನದ ಚಟುವಟಿಕೆಗಳಲ್ಲಿ ನಾವು ದೇವರಿಗೆ ನಮ್ಮೊಂದಿಗೆ ಮಾತನಾಡಲು ಅವಕಾಶವನ್ನು ನೀಡುವುದಿಲ್ಲ. ನಮ್ಮ ಜೀವನವು ಎಷ್ಟು ಪೂರ್ಣ ಆಗುತ್ತದೆ ಎಂದರೆ ದೇವರಿಗೆ ಸ್ಥಳವಿಲ್ಲ. ಒಂಟಿತನ ಮತ್ತು ತೊಂದರೆಯ 1 ಗಂಟೆಯಲ್ಲಿ ದೇವರು ಯಾಕೋಬನೊಂದಿಗೆ ಮಾತನಾಡಿದರು. ಅವನು ಎಚ್ಚರಗೊಂಡು, ಭಗವಂತ ಇಲ್ಲಿದ್ದಾನೆ, ಅವನು ಈ ಸ್ಥಳದಲ್ಲಿ ಇದ್ದಾನೆ ಮತ್ತು ಅದು ನನಗೆ ತಿಳಿದಿರಲಿಲ್ಲ. ಜೆನೆಸಿಸ್ 28:16. ಸಂಕಷ್ಟ ಮತ್ತು ಸಂಕಟದ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡಲು ದೇವರು ಇದ್ದಾನೆ. ಅನಾರೋಗ್ಯವು ನಮಗೆ ದೇವರ ಶಿಸ್ತು ಆಗಿರಬಹುದು. ದೇವರು ಸರಿಪಡಿಸುವ ಮನುಷ್ಯನು ಸಂತೋಷವಾಗಿರುತ್ತಾನೆ. ಅವನು ನಿನ್ನನ್ನು ಗದರಿಸಿದಾಗ ಕೋಪಗೊಳ್ಳಬೇಡ ಎಂದು ಹೇಳಿದನು. ಜಾಬ್ 5:17. ಮತ್ತು ನಾವು ಅನುಭವಿಸುವ ಈ ಸಣ್ಣ ಮತ್ತು ತಾತ್ಕಾಲಿಕ ತೊಂದರೆಯು ನಮಗೆ ಪ್ರಚಂಡ ಮತ್ತು ಶಾಶ್ವತವಾದ ವೈಭವವನ್ನು ತರುತ್ತದೆ, ತೊಂದರೆಗಿಂತ ಹೆಚ್ಚಿನದು. 2 ಕೊರಿಂಥಿಯಾನ್ಸ್ 4:17. ಆದ್ದರಿಂದ ನಮಗೆ ಎಲ್ಲಾ ರೀತಿಯ ಪರೀಕ್ಷೆಗಳು ಅಥವಾ ತೊಂದರೆ ಬಂದಾಗ ನಮ್ಮನ್ನು ಅದೃಷ್ಟಶಾಲಿ ಎಂದು ಪರಿಗಣಿಸಿ ಎಂದು ಹೇಳಲಾಗುತ್ತದೆ. ಜೇಮ್ಸ್ 1:2. ನನ್ನ ಸಂಕಟದಲ್ಲಿಯೂ ಸಹ ನಾನು ಸಾಂತ್ವನ ಹೊಂದಿದ್ದೇನೆ, ಏಕೆಂದರೆ ನಿಮ್ಮ ಭರವಸೆ ನನಗೆ ಜೀವವನ್ನು ನೀಡಿತು. ಕೀರ್ತನೆಗಳು 119:50. ನಾನು ತೊಂದರೆ ಮತ್ತು ಆತಂಕದಿಂದ ತುಂಬಿದ್ದೇನೆ, ಆದರೆ ನಿನ್ನ ಆಜ್ಞೆಗಳು ನನಗೆ ಸಂತೋಷವನ್ನು ತರುತ್ತವೆ. ಕೀರ್ತನೆಗಳು 119:143. ಅನಾರೋಗ್ಯವು ದೇವರ ಶಕ್ತಿಯನ್ನು ನೋಡುವ ಅವಕಾಶವನ್ನು ಒದಗಿಸುತ್ತದೆ. ಒಬ್ಬ ಮನುಷ್ಯನ ಕುರುಡುತನದ ಬಗ್ಗೆ ಯೇಸುವಿನ ಶಿಷ್ಯರು ಕೇಳಿದಾಗ, ಬೋಧಕನೇ, ಯಾರ ಪಾಪದಿಂದ ಅವನು ಕುರುಡನಾಗಿ ಹುಟ್ಟುತ್ತಾನೆ? ಅದು ಅವನ ಸ್ವಂತ ಪಾಪವೋ ಅಥವಾ ಅವನ ಹೆತ್ತವರ ಪಾಪವೋ? ಯೇಸು ಉತ್ತರಿಸಿದನು, ಅವನ ಕುರುಡುತನಕ್ಕೂ ಅವನ ಪಾಪಗಳಿಗೂ ಅವನ ಹೆತ್ತವರ ಪಾಪಗಳಿಗೂ ಯಾವುದೇ ಸಂಬಂಧವಿಲ್ಲ. ಆತನು ಕುರುಡನಾಗಿರುವುದರಿಂದ ದೇವರ ಶಕ್ತಿಯು ಅವನಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಬಹುದು. ಜಾನ್ 9:2-3. ಆದ್ದರಿಂದ ಈ ಕಾಯಿಲೆ ಅಥವಾ ಪ್ರಯೋಗವು ದೇವರು ಪ್ರಾರ್ಥನೆಗೆ ಹೇಗೆ ಉತ್ತರಿಸುತ್ತಾನೆ ಎಂಬುದನ್ನು ನೋಡಲು ಅವಕಾಶವನ್ನು ಒದಗಿಸುತ್ತದೆ. ದೇವರ ವಾಗ್ದಾನಗಳೆಲ್ಲವೂ ಸತ್ಯವಾಗಿವೆ. ನಾವು ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಬರಬಹುದು. ಅವನು ನಮ್ಮ ಸಹಾಯಕ ಮತ್ತು ಸ್ನೇಹಿತ. ಆತನು ನಮ್ಮ ಕೂಗನ್ನು ಕೇಳುತ್ತಾನೆ ಮತ್ತು ಆತನ ಸಹಾಯವನ್ನು ನಮಗೆ ನೀಡಬಲ್ಲನು. ನಾವು ನಂಬುತ್ತೇವೆ ಎಂದು ಅವನು ಕೇಳುತ್ತಾನೆ. ನಂಬಿಕೆ ಇರುವ ವ್ಯಕ್ತಿಗೆ ಎಲ್ಲವೂ ಸಾಧ್ಯ. ಮಾರ್ಕ್ 9:23. ಹಾಗಾದರೆ ಈ ಕಾಯಿಲೆಯಲ್ಲಿ ನನಗೆ ದೇವರ ಚಿತ್ತವೇನು? ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಖಚಿತಪಡಿಸಿಕೊಳ್ಳಿ. ತಪ್ಪೊಪ್ಪಿಕೊಂಡ ಮತ್ತು ಎಲ್ಲಾ ಪಾಪಗಳನ್ನು ದೂರವಿಡಿ. ಆದರೆ ನಾವು ನಮ್ಮ ಪಾಪಗಳನ್ನು ದೇವರಿಗೆ ಒಪ್ಪಿಕೊಂಡರೆ ಆತನು ತನ್ನ ವಾಗ್ದಾನವನ್ನು ಉಳಿಸಿಕೊಳ್ಳುತ್ತಾನೆ ಮತ್ತು ಸರಿಯಾದದ್ದನ್ನು ಮಾಡುತ್ತಾನೆ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ನಮ್ಮ ಎಲ್ಲಾ ತಪ್ಪುಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾನೆ. 1 ಜಾನ್ 1:9. ನಿಮ್ಮ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದು ತಿಳಿದುಕೊಳ್ಳುವಲ್ಲಿ ದೇವರೊಂದಿಗೆ ಶಾಂತಿಯನ್ನು ಕಂಡುಕೊಳ್ಳಿ. ಈಗ ನಾವು ನಂಬಿಕೆಯ ಮೂಲಕ ದೇವರೊಂದಿಗೆ ಸರಿ ಹೊಂದಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ದೇವರೊಂದಿಗೆ ಶಾಂತಿಯನ್ನು ಹೊಂದಿದ್ದೇವೆ. ರೋಮೇನಿಯನ್ 5:1. ಮನಸ್ಸಿನ ಶಾಂತಿಯನ್ನು ಹೊಂದಿರಿ. ಶಾಂತಿಯನ್ನು ನಾನು ನಿಮ್ಮೊಂದಿಗೆ ಬಿಟ್ಟು ಹೋಗುತ್ತೇನೆ. ನಾನು ನಿಮಗೆ ಕೊಡುವುದು ನನ್ನ ಸ್ವಂತ ಶಾಂತಿ. ಜಗತ್ತು ಕೊಡುವಂತೆ ನಾನು ಅದನ್ನು ಕೊಡುವುದಿಲ್ಲ. ಚಿಂತಿಸಬೇಡಿ ಮತ್ತು ಅಸಮಾಧಾನಗೊಳ್ಳಬೇಡಿ. ಭಯಪಡಬೇಡಿ, ಹೆದರಬೇಡಿ. ಜಾನ್ 14:27. ನಿಮ್ಮ ಅಗತ್ಯದ ಸಮಯದಲ್ಲಿ ನೀವು ದೇವರನ್ನು ಪ್ರಾರ್ಥಿಸಬಹುದು. ಅವನು ಹೇಳುವುದು, ಕಷ್ಟ ಬಂದಾಗ ನನ್ನನ್ನು ಕರೆಯಿರಿ, ನಾನು ನಿನ್ನನ್ನು ರಕ್ಷಿಸುವೆನು ಮತ್ತು ನೀನು ನನ್ನನ್ನು ಹೊಗಳುವೆ ಎಂದು ಹೇಳಿದನು. ಕೀರ್ತನೆಗಳು 50:15. ಆದರೆ ನಮಗೆ ವಿಶ್ವಾಸವಿರಲಿ ಮತ್ತು ಅನುಗ್ರಹವಿರುವ ದೇವರ ಸಿಂಹಾಸನವನ್ನು ಸಮೀಪಿಸೋಣ. ಅಲ್ಲಿ ನಾವು ಕರುಣೆಯನ್ನು ಪಡೆಯುತ್ತೇವೆ ಮತ್ತು ನಮಗೆ ಅಗತ್ಯವಿರುವಾಗ ನಮಗೆ ಸಹಾಯ ಮಾಡಲು ಅನುಗ್ರಹವನ್ನು ಪಡೆಯುತ್ತೇವೆ. ಹೀಬ್ರೂ 4:16. ಎಂದಿಗೂ ವಿಫಲವಾಗದ ದೇವರ ವಾಗ್ದಾನಗಳ ಮೇಲೆ ನೀವು ಅವಲಂಬಿಸಬಹುದು. ಅವನು ಹೇಳಿದ್ದಾನೆ, ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ಹೀಬ್ರೂ 13:5. ಭಯಪಡಬೇಡ, ನಾನು ನಿನ್ನನ್ನು ರಕ್ಷಿಸುತ್ತೇನೆ. ನಾನು ನಿನ್ನನ್ನು ಹೆಸರಿನಿಂದ ಕರೆದಿದ್ದೇನೆ, ನೀನು ನನ್ನವನು. ನೀವು ಆಳವಾದ ನೀರಿನಲ್ಲಿ ಹಾದುಹೋದಾಗ ನಾನು ನಿಮ್ಮೊಂದಿಗೆ ಇರುತ್ತೇನೆ. ನಿಮ್ಮ ತೊಂದರೆಗಳು ನಿಮ್ಮನ್ನು ಆವರಿಸುವುದಿಲ್ಲ. ಬರುವ ಕಠಿಣ ಪರೀಕ್ಷೆಗಳು ನಿಮ್ಮನ್ನು ನೋಯಿಸುವುದಿಲ್ಲ. ಯೆಶಾಯ 43:1-2. ಒಳ್ಳೆಯ ಮನುಷ್ಯನು ಅನೇಕ ತೊಂದರೆಗಳನ್ನು ಅನುಭವಿಸುತ್ತಾನೆ, ಆದರೆ ಕರ್ತನು ಅವನನ್ನು ಎಲ್ಲದರಿಂದ ರಕ್ಷಿಸುತ್ತಾನೆ. ಕೀರ್ತನೆಗಳು 34:19. ನಿಮ್ಮನ್ನು ಕರ್ತನಿಗೆ ಕೊಡಿರಿ, ಆತನನ್ನು ನಂಬಿ ಮತ್ತು ಅವನು ನಿಮಗೆ ಸಹಾಯ ಮಾಡುತ್ತಾನೆ. ಕೀರ್ತನೆಗಳು 37:5. ಕರ್ತನೆ, ನೀನು ತಮ್ಮ ಉದ್ದೇಶವನ್ನು ದೃಢವಾಗಿ ಇರಿಸಿಕೊಳ್ಳುವವರಿಗೆ ಮತ್ತು ನಿಮ್ಮಲ್ಲಿ ಭರವಸೆ ಇಡುವವರಿಗೆ ಪರಿಪೂರ್ಣ ಶಾಂತಿಯನ್ನು ನೀಡು. ಯೆಶಾಯ 26:3. ಹತಾಶೆ ಮಾಡಬೇಡಿ, ನನ್ನ ಕುರಿಗಳು ನನ್ನ ಧ್ವನಿಯನ್ನು ಕೇಳುತ್ತವೆ. ನಾನು ಅವರನ್ನು ತಿಳಿದಿದ್ದೇನೆ ಮತ್ತು ಅವರು ನನ್ನನ್ನು ಅನುಸರಿಸುತ್ತಾರೆ ಮತ್ತು ಅವರು ಎಂದಿಗೂ ಸಾಯುವುದಿಲ್ಲ. ಯಾರೂ ಅವರನ್ನು ನನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜಾನ್ 10:27-29. ಕರ್ತನು ನನ್ನ ಕುರುಬನು, ನನಗೆ ಬೇಕಾದ ಎಲ್ಲವನ್ನೂ ನಾನು ಹೊಂದಿದ್ದೇನೆ. ನಾನು ಗಾಢವಾದ ಕತ್ತಲೆಯ ಮೂಲಕ ಹೋದರೂ ನಾನು ಭಯಪಡುವುದಿಲ್ಲ. ಕರ್ತನೆ, ನೀನು ನನ್ನೊಂದಿಗಿದ್ದಿ. ಕೀರ್ತನೆಗಳು 23:1-4. ನನ್ನನ್ನು ಗುಣಪಡಿಸಲು ನಾನು ದೇವರನ್ನು ಕೇಳಬಹುದೇ? ಚಿಕಿತ್ಸೆಗಾಗಿ ಕೇಳಲು ಬೈಬಲ್ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ದೊಡ್ಡ ಜನಸಮೂಹವು ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಅಂಗವಿಕಲರು, ಮೂಗರು ಮತ್ತು ಇತರ ಅನೇಕ ರೋಗಿಗಳನ್ನು ಕರೆತಂದರು. ಅವರನ್ನು ಅವರು ಯೇಸುವಿನ ಪಾದಗಳ ಬಳಿ ಇಟ್ಟರು ಮತ್ತು ಅವನು ಅವರನ್ನು ಗುಣಪಡಿಸಿದನು. ಮ್ಯಾಥ್ಯೂ 15:30. ಅವನು ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ನನ್ನ ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ. ಕೀರ್ತನೆಗಳು 103:3. ಯೇಸುವಿನ ಕೆಲಸವು ಸರಿಪಡಿಸಲು ದೇವರ ಚಿತ್ತವನ್ನು ತೋರಿಸಿತು. ಯೇಸು ಎಲ್ಲಾ ಪಟ್ಟಣಗಳು ಮತ್ತು ಹಳ್ಳಿಗಳನ್ನು ಸಂದರ್ಶಿಸುತ್ತಾ ಹೋದರು. ಅವನು ಸಿನಗಾಗ್ಗಳಲ್ಲಿ ಬೋಧಿಸಿದನು, ರಾಜ್ಯದ ಕುರಿತು ಸುವಾರ್ತೆಯನ್ನು ಸಾರಿದನು ಮತ್ತು ಎಲ್ಲಾ ರೀತಿಯ ರೋಗ ಮತ್ತು ಕಾಯಿಲೆಗಳಿಂದ ಜನರನ್ನು ಗುಣಪಡಿಸಿದನು. ಮ್ಯಾಥ್ಯೂ 9:35. ಮ್ಯಾಥ್ಯೂ 4:23-24. ಮ್ಯಾಥ್ಯೂ 8:16-17, 11:5 ಮತ್ತು ಲ್ಯೂಕ್ 10:9. ಕ್ರಿಸ್ತನ ಸಂಕಟ ಮತ್ತು ಮರಣವು ಮಾನವಕುಲಕ್ಕೆ ಚಿಕಿತ್ಸೆ ನೀಡಿತು. ಆದರೆ ನಮ್ಮ ಪಾಪಗಳ ಕಾರಣದಿಂದ ಅವನು ಗಾಯಗೊಂಡನು. ನಾವು ಮಾಡಿದ ದುಷ್ಕೃತ್ಯದಿಂದಾಗಿ ಹೊಡೆಯಲ್ಪಟ್ಟನು. ಅವರು ಅನುಭವಿಸಿದ ಶಿಕ್ಷೆಯಿಂದ ನಾವು ಗುಣಮುಖರಾಗಿದ್ದೇವೆ ಮತ್ತು ಅವರು ಪಡೆದ ಹೊಡೆತಗಳಿಂದ ನಾವು ಸಂಪೂರ್ಣವಾಗಿದ್ದೇವೆ. ಯೆಶಾಯ 53:5. ಜೀಸಸ್ 1 ಪದದಿಂದ ದುಷ್ಟಶಕ್ತಿಗಳನ್ನು ಓಡಿಸಿದರು ಮತ್ತು ರೋಗಿಗಳೆಲ್ಲರನ್ನು ಗುಣಪಡಿಸಿದರು. ಪ್ರವಾದಿಯಾದ ಯೆಶಾಯನು ಹೇಳಿದ ಮಾತು ನಿಜವಾಗಲು ಅವನು ಹೀಗೆ ಮಾಡಿದನು. ಅವನು ತಾನೇ ನಮ್ಮ ರೋಗವನ್ನು ತೆಗೆದುಕೊಂಡನು ಮತ್ತು ನಮ್ಮ ರೋಗಗಳನ್ನು ದೂರ ಮಾಡಿದನು. ಮ್ಯಾಥ್ಯೂ 8:16-17. ಅವರ ಪುನರುತ್ಥಾನ ಎಂದರೆ ಅವರು ಜೀವಂತ ರಕ್ಷಕ. ಅವರ ಗುಣಪಡಿಸುವ ಸೇವೆಯನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ. ಯೇಸು ಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಒಂದೇ. ಇಬ್ರಿಯ 13:8. ಜೀಸಸ್ ಕ್ರೈಸ್ಟ್ ನಿಮ್ಮನ್ನು ಚೆನ್ನಾಗಿ ಮಾಡುತ್ತಾನೆ. ಕಾಯಿದೆಗಳು 9:34. ಕಾಯಿದೆಗಳು 3:16 ಮತ್ತು ಕಾಯಿದೆಗಳು 5:16. ನಂಬಿಕೆ ಇರುವ ವ್ಯಕ್ತಿಗೆ ಎಲ್ಲವೂ ಸಾಧ್ಯ.